ಮಂಗಳಾಂಗ ಪ್ಲವಂಗ ನಾಯಕ. ಕಪಿಗಳಿಗೆ ನಾಯಕ, ಯಾವ ಕಪಿಗಳಿಗೆ ಅಂತ ಕೇಳಿ ಅಂದ್ರು. ಎಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಹೇಳುತ್ತಾರೆ. ಆಗ ತ್ರೇತಾಯುಗದಲ್ಲಿ ಏನು ಕಪಿಗಳೆಲ್ಲ ಬಂದ್ರು ಅವರ ಪರಿಚಯ ಇದೆಯಾ ಅಂದ್ರು. ರಾಮಾಯಣ ಸರಿಯಾಗೆ ಕೇಳಲ್ಲ ನಾವು, ಏನೋ ತಿಂದ್ರು ಬಂದ್ರು ಹೋದ್ರು ಅಂತ ಅದ ಕೇಳ್ತೀವಿ. ರಾಮನ ಮುಂದೆ ಸುಗ್ರೀವ ಕರೆದರೆ ಬಂದು ನಿಂತ ಕಪಿಗಳ ಹಿಂಡು ಎಷ್ಟು ಅಂದರೆ ಕಣ್ಣು ಹಾಯಿಸಿದರೆ ಪರ್ವತದ ತುದಿಯಲ್ಲಿ ನಿಂತು ಕಣ್ಣು ಹಾಯಿಸಿ ನೋಡಿದರೆ ನೆಲನೇ ಕಾಣತಾ ಇಲ್ಲ, ಅಷ್ಟು ಜನ ನಿಂತಿದ್ದಾರೆ. ಕೋಟಿ ಕೋಟಿ ಇನ್ನ ಮುಗಿದಿಲ್ಲ, ಕೋಟಿ ಇಂಟು ಕೋಟಿ ಇಂಟು ಮಹೌಘ ಅಂತ ಹೇಳುತ್ತಾರೆ. ಟಾಪ್ ಮೋಸ್ಟ್ ಪಿಚ್ ಸಂಖ್ಯೆ ಅದು, ಒಂದು ಮಹೌಘ ಅಲ್ಲ, ಇಂಟು ಕೋಟಿ ಇಂಟು ಕೋಟಿ ಹಾಕ್ತಾ ಅದು ಒಂದು ಕಡೆ ಇನ್ನೊಂದು ಕಡೆ ಹೀಗೆ ಎಷ್ಟು ಜನ ನಿಂತಿದ್ದಾರೆ. ಸರಿಯಪ್ಪ ಎಷ್ಟು ನಮ್ ಕೋತಿಗಳ ತರ ಚಿಕ್ಕ ಚಿಕ್ಕು ಎಷ್ಟು, ಒಂದೊಂದು ಕೋತಿ ಸೈಜ್ ಎಷ್ಟಯ್ಯ ಅಂದ್ರೆ ಹೇಳುತ್ತಾರೆ ಆ ಪರ್ವತಗಳ ಶಿಖರಗಳನ್ನ ಫುಟ್ಬಾಲ್ ತರ ಆಡ್ಬಿಡ್ತಾರೆ. ಒಬ್ಬೊಬ್ಬರು ಮುಷ್ಟಿಯಿಂದ ಹೊಡೆದರೆ ಭೂಮಿ ಸೀಳಿ ಹೋಗ್ಬೇಕು ಅಂತ ಪ್ರಬಲರು. ಎಲ್ಲ ಹಿಂಡು ಹಿಂಡು ಕೋತಿದೆ, ಒಂದು ನಮ್ಮ ಕೋತಿಗಳನ್ನೇ ನಾವು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ ಅಂತ ಹಿಂಡು ಹಿಂಡು ಕಪಿಗಳ ಗುಂಪು. ಯಾರ ಬಾಯಿಂದ ಮಾತು ಬರುತ್ತೋ ಅಂತ ಕೈ ಜೋಡಿಸಿ ನಿಂತಿರಬೇಕು ಅಟೆನ್ಷನ್ ಪೊಸಿಷನ್ ಅಲ್ಲಿ ಅಂತವ ರಾಮಚಂದ್ರ. ಅದಕ್ಕೆ ಹೇಳ್ತಾರೆ ಪ್ಲವಂಗ ನಾಯಕ. ಆ ಕೋತಿಗಳು ಎಲ್ಲಿ ಕೂತಿವೆ? ನಮ್ಮ ಶರೀರದಲ್ಲೇ ಕೂತಿದ್ದಾರೆ. ಅಲ್ಲಿ ಬಂದ ಎಷ್ಟು ಕೋತಿಗಳು ಅಂದ್ರೆ ವೇದಾಸರು ಹೇಳುತ್ತಾರೆ ನಮ್ಮ ಶರೀರದಲ್ಲಿ 96 ಕೋಟಿ ದೇವತೆಗಳು ಕೂತಿದ್ದಾರೆ. ಏನು ಎಣಿಸಲಿಕ್ಕೆ ಮೇಲೆ ಕೊಟ್ಟದ್ದು, ಇಂಟು ಬಹಳ ಜನ ಕೂತಿದ್ದಾರೆ ಎಲ್ಲಿ? ನಮ್ಮ ಶರೀರದಲ್ಲೇ. ಇಷ್ಟು ಹೇಳ ರಾಮಾಯಣ ಕಾಲದಲ್ಲಿ ಕೋತಿಗಳ ರೂಪದಿಂದ ರಾಮಚಂದ್ರನ ಹಿಂದೆ ಬಂದ ದೇವತೆಗಳು ಎಲ್ಲ ಋಷಿ ಮುನಿಗಳು ನಮ್ಮ ಶರೀರದಲ್ಲೇ ಜಾಮ್ ಪ್ಯಾಕ್ ಆಗಿ ಕೂತಿದ್ದಾರೆ. ಇದು ರಾಮಾಯಣ, ಅಲ್ಲಿ ನಡೆದದೆ ಇಲ್ಲಿ ನಡೀಬೇಕಾಗಿದೆ. ಆ ದೇವತೆಗಳೆಲ್ಲರೂ ಕಪಿ ರೂಪದಲ್ಲೇ ಇದ್ದಾರೆ. ರಾಕ್ಷಸರು ಹೇಳಲೇಬೇಕಾಗಿಲ್ಲ, ರಾವಣಾಸುರನ ಹಿಂಡೆಲ್ಲ ನಮ್ಮ ಶರೀರದಲ್ಲೇ ಈಗಲೂ ಕೂತಿದ್ದಾರೆ. ಪಾಪ ಅವರು ಇವಾಗ ನಡೆಯಬೇಕಾಗಿದ್ದೇ ಯುದ್ಧ. ರಾಮಚಂದ್ರ ನಮ್ಮ ಬಿಂಬಮೂರ್ತಿ, ಅವನ ಅಧ್ಯಕ್ಷತೆಯಲ್ಲಿ ಈ ಕಪಿಗಳೆಲ್ಲ ನಮ್ಮ ಒಳಗಿರುವಂತಹ ದೈತ್ಯರ ಕೊಂದು ಆ ರಾಮನಿಗೆ ಸೀತೆಯನ್ನ ಕಟ್ಟಬೇಕಪ್ಪ. ಸೀತೆ ಯಾರು ಅಂದ್ರೆ ನಮ್ಮ ಬುದ್ಧಿ, ಬುದ್ಧಾಭಿಮಾನಿ ಸೀತೆ. ನಮ್ಮ ಬುದ್ಧಿ ಸದಾ ದೇವರ ಹತ್ರ ಇರುವಂತೆ ಮಾಡಿಬಿಟ್ರೆ ಅದು ರಾಮಾಯಣ ಅಂದ್ರು. ಅಂಥ ರಾಮಾಯಣ ನಡೆಸುವ ರಾಮ ಇಲ್ಲಿ ಬಂದಿದ್ದಾನೆ. ಪ್ಲವಂಗ ನಾಯಕ ತಾರಂಗ ಮಹಿಮಾ ಪತಂಗ ಕುಲೋದ್ಭವ. ಸೂರ್ಯ ಕುಲೋದ್ಭವ ಅಷ್ಟೇ ಅಲ್ಲ, ತಾರಂಗ ಮಹಿಮಾ ತಾ ರಂಗ ಮಹಿಮಾ ಅಂದರೆ ಈತನ ಮಹಿಮೆಯಂತಹದ್ದು ಅಂದರೆ ಎಲ್ಲ ಭಕ್ತರ ಮನಸ್ಸನ್ನ ರಂಜಿಸುವುದು. ರಂಗ ಇನ್ನ ದೇವರ ಗುಣಚಿಂತನೆ ಮಾಡಬೇಕಲ್ಲ. ರಾಮನ ನೋಡಿದಾಗ ಒಳಗೆ ಗರ್ಭಗುಡಿಯಲ್ಲಿ ಹೋಗ್ತೀರ, ಹೋದ ಮೇಲೆ ಈ ಸುಳಾದಿ ಬಾಯಿಗೆ ಬಂದಿದ್ರೆ ಪರವಾಗಿಲ್ಲಪ್ಪ, ಏನು ಬರೆದಾಗ ಹೀಗೆ ನೋಡಿ ಬರ್ತೀವಿ, ಏನು ಚಿಂತನೆ ಮಾಡಬೇಕೋ ಗೊತ್ತಿಲ್ಲ. ಅದಕ್ಕೆ ಹೇಳುತ್ತಾರೆ ಜೀವನದ ಸಾಧನೆ ಏನು? ಒಂದ್ ಮಾತಲ್ಲಿ ಹೇಳಿ ಸಾಧನೆ ಅಂದ್ರೇನು? ಗೊತ್ತಿಲ್ಲ. ನನ್ನ ಮಾತೆ ಯಾಕೆ ಗೋಪಾಲದಾಸರು ಹೇಳುತ್ತಾರೆ ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ, ಇಷ್ಟೇ ಸಾಕು. ಅವನ ಗುಣಗಳ ಚಿಂತನೆ ಮಾಡ್ತಾ ಬರಬೇಕು. ಬೇಕಾ ಸ್ವಲ್ಪ ಕೊಡ್ತೇನೆ ಚಿಂತನೆ ಮಾಡಲಿಕ್ಕೆ, ದಾಸರು ಕೊಟ್ಟಾರೆ. ರಂಗ ನಿಸ್ಸಂಗ ದೋಷ ಅಸಂಗ ಸತತ ದೂರ ದೋಷ ಅಸಂಗ. ಇನ್ನೊಂದು ದೋಷ ಸಂಗ ಸತತ ದೂರ. ದೋಷದ ಸಂಗ ಯಾರಿಗಿರುತ್ತೆ ಅವರಿಗೆ ದೂರವಾಗಿರ್ತಾನೆ, ದೋಷ ಇಲ್ಲದವರಿಗೆ ಸತತ ಸಂಗ. ಇನ್ನು ಹೇಳುತ್ತಾರೆ ತುಂಗ ವಿಕ್ರಮ ಭುಜಂಗ ಶಯನ ಮಾತಂಗ ವರದಾ. ಭುಜಂಗ ಶಯನ ಹೇಳ್ತಾರೆ. ತುಂಗ ವಿಕ್ರಮ ಇವ ವಾಮನ ರೂಪಿಯಾಗಿದ್ದು ಬೆಳೆದ, ಎಷ್ಟು ಬೇಗ ಬೆಳೆದ ಅಂದ್ರೆ ಎಲ್ಲರೂ ನೋಡ್ತಾ ಇದ್ರಂತೆ. ಈ ಚಿಕ್ಕ ಕೂಸು ಇವಾಗ ಬೆಳೆಯುತ್ತೆ, ಎಲ್ಲ ದೇವತೆಗಳು ನೋಡ್ತಾ ಇದ್ದಾರೆ. ಬೆಳೀತಾನೆ, ಹೇಗ್ ಬೆಳೀತಾನೆ ನೋಡಬೇಕು ಅಂತ ಎಲ್ಲರಿಗೂ ಟೆಸ್ಟ್. ದೇವರು ಬೆಳೆಯೋದು ನೋಡಬೇಕು ಅಂತ ದೇವ ಹೇಳಿದ. ನಾನು ಬೆಳೆಯೋದನ್ನ ಪೂರ್ಣ ನೋಡಿದವನಿಗೆ ಏನು ಬೇಕಾದ್ರೂ ಪಡ್ತೇನೆ. ಎಲ್ಲರೂ ನೋಡ್ತಾ ಇದ್ದಾರೆ. ಈ ದೀಪಾವಳಿ ಪಟಾಕಿ ಒಳಗೆ ಬಿರುಸಿರುತ್ತಲ್ಲ, ನಾವು ಹಚ್ಚಿ ನೋಡೋದ್ರೊಳಗೆ ಬಂದು ಮುಗಿದಿರುತ್ತೆ. ಆ ಥರ ಕೃಷ್ಣ ಇನ್ನ ಸ್ವಾಮಿ ವಾಮನ ಬೆಳೀತಾ ಇದ್ದಾನೇ ಆಗಿಲ್ಲ, ಇದ್ದ ಅಂಬೊಟ್ಟೊತ್ತಿಗೆ ಬೆಳೆದಾಯಿತು. ಸರ 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 ಬೆಳೀತಾ ಇದ್ದಾನೆ, ಆ ಪಾದ ಎತ್ತಿ ಬಿಡುತ್ತಾ ಇದ್ದಾನೆ, ಎಲ್ಲರಿಗೆ ನಡಕ ಬರುತ್ತಾ ಇದೆ. ಹಾಗೆ ಆ ಪಾದ ಸ್ಪರ್ಶ ಆದರೆ ಸತ್ಯ ಲೋಕ ನಡಗುತ್ತಾ ಇದೆ. ಅದೇ ಕಾಲದಿಂದ ಹಿಡಿದ ನಡಗ್ತಾ ಇರುವಂತ ಆ ಸತ್ಯಲೋಕವನ್ನ ಬ್ರಹ್ಮಾಂಡ ಕರ್ಪರ ಸೀಳಿಯೇ ಹೋಯಿತು. ಇವನು ಸೀಳಿಸಿಲ್ಲ, ಅವನು ಕಾಲು ದಾಟಿ ಸೀಳಿಯೇ ಹೋಯಿತಂತ. ಅಂಥ ವಾಮನ ಅದಕ್ಕೆ ತುಂಗ ವಿಕ್ರಮ ಭುಜಂಗ ಶಯನ. ಅವಾಗ ಕೇಳ್ತಾರೆ, ಸ್ವಾಮಿ ಆ ಬ್ರಹ್ಮಾಂಡ ಕರ್ಪರ ಸೀಳಿದೆಯಾ? ಅದು ಸುಲಭ ಅಯ್ಯ, ಇಲ್ಲೊಂದು ಕರ್ಪರ ಕೂತಿದೆ, ಈ ಪಿಂಡಾಂಡದ ಕರ್ಪರ ಕೂತಿದೆ. ಯಾವುದು? ಲಿಂಗದೇಹ. ಅದನ್ನು ಸೀಳಬೇಕೋ ಮಹಾರಾಯ. ಅದಕ್ಕೆ ವಾಮನನ ಚಿಂತನೆ ಮಾಡಿದರೆ ಆ ಲಿಂಗದೇಹವನ್ನ ಒಡದೇ ಬಿಡ್ತಾನಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ತುಂಗ ವಿಕ್ರಮ ಭುಜಂಗ ಶಯನ. ಭುಜಂಗ ಶಯನ ಅಂದ್ರೆ ಹಾವು, ಹಾವಿನ ಮೇಲೆ ಮಲ್ಕೊಂಡಿರ್ತಾನೆ ಅಲ್ಲ ಅಂದ್ರು. ಆ ಹಾವಿನ ಪರಿಚಯ ಮಾಡಿಕೊಳ್ಳಿ ಅಂದ್ರು. ಹಾವಿನ ಪರಿಚಯ ಇದ್ರೇನೆ ದೇವರ ಪರಿಚಯ ಆಗುತ್ತೆ, ಶೇಷದೇವರ ಅನುಗ್ರಹ ಇದ್ರೇನೆ, ಇಲ್ಲದಿದ್ರೆ ಆಗಲ್ಲ ಅಂದ್ರು. ಅದಕ್ಕೆ ಭುಜಂಗ ಶಯನ, ಶೇಷದೇವರು ಹೇಗಿರ್ತಾರಪ್ಪ ನೋಡಿ, ಅವರ ಭಾಗ್ಯ ಎಂಥದ್ದು. ರುಜುಗಣಸ್ಥರಾದ ಮೇಲೆ ಅಪರೂಪದ ಭಾಗ್ಯ ಪಡೆದವರೇ ಶೇಷದೇವರು, ಗರುಡದೇವರು, ರುದ್ರದೇವರು. ದೇವರ ಅಂಗ ಸ್ಪರ್ಶ ಅವರಿಗೆ ಸತತ ಆಗ್ತಾ ಇದೆ. ಶೇಷದೇವರ ಮೇಲೆ ದೇವರು ಮಲಗೇ ಇರ್ತಾನೆ. ಹೇಳುತ್ತಾರೆ, ದೇವರನ್ನ ನೋಡಿದರೇನೆ ಮೈ ನೆವರೇಳುತ್ತೆ, ಆನಂದ ಬರುತ್ತೆ. ಅಂತಹದ್ದು ದೇವರ ಶರೀರ ಶೇಷದೇವರಿಗೆ ಸದಾ ತಾಕ್ತಾ ಇದೆ ಅಂದ್ರೆ ಅವರ ಮೈ ನವಿರದ್ದು ಇನ್ನು ನಿಂತ ಇಲ್ಲಂತೆ, ಹಾಗೇ ಇದೆ ಅವರಿಗೆ. ಅಂತ ದೇವರ ಸ್ಪರ್ಶ ಆಗ್ತಾ ಇದೆ. ದೇವ ಒಂದಲ್ಲ ಎರಡಲ್ಲ, 2000 ಕಣ್ಣು ಕೊಟ್ಟಿದ್ದಾನೆ. 1000 ತಲೆಗೆ 2 ಕಣ್ಣು ಇರಬೇಕಲ್ಲ, ಒಂದೊಂದಕ್ಕೆ 2000 ಕಣ್ಣುಗಳಿಂದ ದೇವರನ್ನೇ ನೋಡ್ತಾ ಇದ್ದಾರಂತೆ. ಅಷ್ಟು ಕಣ್ಣಿಂದ ನೋಡಿದ್ರೆ ಅವರಿಗೆ ಸಾಕಾಗ್ತಾ ಇಲ್ಲ, ಇನ್ನೊಂದಿಷ್ಟು 1000 ಕಣ್ಣು ಕೊಟ್ಟು ಚೆನ್ನಾಗಿರ್ತಾ ಇತ್ತು ಅಂತ ಅವರು ಕೇಳ್ತಾರಂತೆ ದೇವರನ್ನ. ಹಾಗೆ 2000 ಕಣ್ಣಿಂದ ದೇವರನ್ನೇ ನೋಡ್ತಾ ಇದ್ದಾರೆ. 2000 ನಾಲಿಗೆ ಇದೆ ಅವರಿಗೆ, ಒಂದೊಂದಕ್ಕೂ 2 ನಾಲಿಗೆ ಪ್ರಕಾರ. ಅವರು ಅಂದುಕೊಂಡ್ರಂತೆ, ದೇವರ ಗುಣಗಾನ ಮಾಡಬೇಕು. ಹೇಗ್ ಮಾಡಲಿ ಅಂದ್ರೆ, ಒಂದು ನಾಲಿಗೆಯಿಂದ ಹೇಳಿದ ಗುಣ ಇನ್ನೊಂದರಿಂದ ಹೇಳಬಾರದು. ಆ ಒಂದು ದೀಕ್ಷೆಯಿಂದ 2000 ನಾಲಿಗೆಯಿಂದ ಒಂದೊಂದು ಸಲ 2000 ಗುಣಗಳ ಚಿಂತನೆ ಮಾಡುತ್ತಾ ಇದ್ರೆ ಈಗಲೂ ಅವ್ರಿಗೆ ಕೌಂಟ್ ಸಿಕ್ಕಿಲ್ಲ. ಸದಾ ಗುಣಗಳನ್ನು ಹೇಳ್ತಾ ಇದ್ದಾರೆ, ಸುಸ್ತು ಆಗ್ತಾ ಇಲ್ಲಂತೆ. ಇನ್ನಷ್ಟು ಶಕ್ತಿ ಬರ್ತಾ ಇದೆ, ನಮಗ್ಯಾಕೋ ಬರಲ್ಲ, ಒಳಗೆ ಹೋಗಿ ಹೊರ ಬರೋದಕ್ಕೆ ಅಪ ಸಾಕು ಅನಿಸುತ್ತೆ. ಅದಕ್ಕೆ ಶೇಷದೇವರ ಮೇಲೆ ಮಲಗಿದ ಸ್ವಾಮಿನ ಚಿಂತನೆ ಮಾಡಿದರೆ ಶಕ್ತಿ ಕೊಡುತ್ತಾನೆ ಅಂತ ಹೇಳುತ್ತಾರೆ. ಭುಜಂಗ ಶಯನ, ದೇವರನ್ನೇ ನೋಡಬೇಕು, ದೇವರನ್ನೇ ಸದಾ ಬಾಯಿಯಿಂದ ಉಚ್ಚಾರ ಮಾಡಬೇಕು ದೇವರ ನಾಮ. ಹಾಗೆ ಮನಸ್ಸು ದೇವರಲ್ಲೇ ಇರಬೇಕು, ಮೈ ನೆವರಿದ್ದಿರಬೇಕು, ಆನಂದವಾಗಿರಬೇಕಾ? ಅಂಥವರ ಮೇಲೆ ದೇವ ಮಲಗಿದ್ದಾನೆ ಎಂಬ ಚಿಂತನೆ ಬರಬೇಕು. ಅದು ಬರಲ್ಲ, ಬರಬೇಕು ಹೇಳಿದ್ದಾರೆ. ಭುಜಂಗ ಶಯನ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಪರಿಸ್ಥಿತಿ ಬೇಕಲ್ಲ. ಮಾತಂಗ ವರದ ಅಂತಃಸರಸಿ ಉರುಬಲೇನ ಗೃಹೀತ ಆರ್ತ. ಈ ಸಂಸಾರದಲ್ಲಿ ಬಿದ್ದು ಈ ಸಂಸಾರವೇ ದೊಡ್ಡ ಮೊಸಳೆ, ಅದರ ಬಾಯಿಗೆ ಸಿಕ್ಕಾಕೊಂಡು ಒದಾಡ್ತಾ ಇರುವ ಆನೆ ನಾವೇ. ಆ ಆನೆಯನ್ನ ರಕ್ಷಣೆ ಮಾಡಿದ ಸ್ವಾಮಿಯೇ ಶ್ರೀಹರಿ. ನೋಡಿ, ಗಜೇಂದ್ರ ಮೋಕ್ಷ ಕಟ್ಟ ಗೊತ್ತು? ಗೊತ್ತಾ? ಗೊತ್ತಿಲ್ಲ. ಗೊತ್ತಿದ್ರೆ ನೋಡಿ. ಆನೆ, ಆನೆಗೆ ಮೈತುಂಬ ಏನಿತ್ತು? ಅಹಂಕಾರ ಕೂತಿತ್ತು ಅಲ್ವೇ. ನನ್ನ ರಕ್ಷಣೆಗೆ ನಾನು ಸಾಕು, ನಮ್ಮವರು ಸಾಕು, ನಮ್ಮವರು ಹೋದ್ರು ನನಗೂ ಆಗಲಿಲ್ಲ, ಕೊನೆಗೆ ಕೃಷ್ಣ ಆಗಿಲ್ಲ ಅಂತ ದೇವರ ಶರಣಾಗತರ ಆದ್ರೆ ದೇವರು ಬಂದ್ರು. ಇಷ್ಟು ಗಜೇಂದ್ರ ಮೋಕ್ಷ ಘಟ್ಟ ಅಲ್ಲ, ಒಳಗೆ ಹೋಗ್ಕೊ ನೋಡಿ ಏನದು. ಆ ಗಜೇಂದ್ರನಿಗೆ ಗಜೇಂದ್ರನ ಕರ್ಮಾನುಸಾರ ಅಹಂಕಾರ ಕೊಟ್ಟವ ಇವನೇ ಒಳಗಿದ್ದು. ಹೌದಾನೆ? ಆ ಗಜೇಂದ್ರನ ಒಳಗಿದ್ದ ಅಹಂಕಾರ ಯಾವ ಕಾಲದಲ್ಲಿ ಕತ್ತರಿಸಿ ಹೋಗಬೇಕು? ಆ ಅಹಂಕಾರ ಕತ್ತರಿಸಿ ಹೋಗಲಿಕ್ಕೆ ಮೊಸಳೆ ರೂಪದಿಂದ ಮೊಸಳೆ ಒಳಗಿದ್ದು ಹಿಡಿಸಿದವ ಯಾರು? ಅವನೇ ತಾನೆ. ಮತ್ತೆ ಮೊಸಳೆ ಹಿಡಿದದು ಒಳ್ಳೆದಕ್ಕೋ ಕೆಟ್ಟದಕ್ಕೋ? ಒಳ್ಳೆದಕ್ಕೆ. ಸ್ವಾಮಿ ಮಾಡೋದೆಲ್ಲ ಒಳ್ಳೆದಕ್ಕೆ. ತಾನೇ ಹಿಡಿದ, ಆ ಮೊಸಳೆ ಒಳಗೆ ನಿಂತ, ಹಿಡಿಸಿದ, ಕಾಟ ಕೊಟ್ಟ ಮೊಸಳೆ ಮೂಲಕ, ಕೊನೆಗೆ ಅಹಂಕಾರ ತೆಗೆದ, ತನ್ನನ್ನೇ ಕೂಗುವಂತೆ ಮಾಡಿದ, ಹೊರಗಿಂದ ಬಂದ. ಮತ್ತೆ ಗಜೇಂದ್ರ ಮೋಕ್ಷ ಘಟ್ಟ ಯಾವ ದೇವರ ಚಿಂತನ ಅಂದರೆ ಗಜೇಂದ್ರನೊಳಗಿರುವ ಗಜೇಂದ್ರ ಶಬ್ದ ವಾಚ್ಯ ಸ್ವಾಮಿಯ ಮಹಿಮೆ ಅದು. ನಾವು ಹೊರಗೆ ಚಕ್ರ ಹಿಡ್ಕೊಂಡು ಬಂದ ಈ ದೇವರನ್ನು ನೋಡುತ್ತೀವಿ, ಅವನೇ ಗಜೇಂದ್ರನೊಳಗಿದ್ದು ಮಾಡಿದ ಚರ್ಯ ನೋಡಲ್ಲ. ಅದನ್ನು ಹೇಳುತ್ತಾ ಇದ್ದಾರೆ ಮಾತಂಗ ವರದ. ಹೇ ಸ್ವಾಮಿ, ಹೇಗೆ ಆ ಆನೆಗೆ ಕಾಲದಲ್ಲಿ ಅಹಂಕಾರ ಕೊಟ್ಟವ ನೀನೇ, ಆ ಪಾರಬ್ಧ ಕರ್ಮಾನುಸಾರ ಅದರನ್ನ ಕಳೆದವ ನೀನೇ, ನಿನ್ನ ಚಿಂತನೆ ಕೊಟ್ಟವ ನೀನೇ, ಒಲದು ಬಂದವ ನೀನೇ. ನಾನು ಆನೆ ಬಿದ್ದಿದ್ದೇನೆ, ನೀನೇ ನನ್ನ ಈ ತರ ಕೂಡಿಸಿದ್ದೀಯ, ಬೇಕಾದಷ್ಟು ಅಹಂಕಾರ ಕೊಟ್ಟಿದ್ದೀಯ, ಕಳೆಯಬೇಕಾದ್ದು ನೀನೇ. ಅಂದರೆ ಸಂಸಾರದಲ್ಲಿ ನಾನಾ ಕಷ್ಟಗಳು ಕೊಡ್ತಾ ಇದ್ದೀಯ, ಆ ಕಷ್ಟಗಳ ಮೂಲಕ ನಿನ್ನ ನೆನಪನ್ನ ಕೊಟ್ಟು ನಿನ್ನ ಕೂಗಿ ಕರೆಯುವಂತೆ ಒಳಗಿರುವ ನೀನೇ ಮಾಡಿ ಈ ರೂಪದಿಂದ ಬಾರಯ್ಯ ಅಂತ ದೇವರು. ಅಲ್ಲ, ಇವೆಲ್ಲ ಕ್ಲಾಪ್ಸ್ ಎಲ್ಲಿಗೆ? ವಿಜಯರಾಯರ ಕಟ್ಟಿಗೆ ಪೋಸ್ಟ್ ಆಗ್ಬೇಕು. ನಂಗಲ್ಲ, ನಾ ಮೈಕ್ ತರ ವಿಜಯರಾಯರದ್ದೇ. ವಿಜಯರಾಯರ ಒಂದೊಂದು ಮಾತು ಅಂತಹದ್ದು. ಅದಕ್ಕೆ ಹೇಳುತ್ತಾ ಇದ್ದಾರೆ ತುಂಗ ವಿಕ್ರಮ ಭುಜಂಗ ಶಯನ ಮಾತಂಗ ವರದ ದೈತ್ಯ ಭಂಗ. ಇಷ್ಟು ನಮ್ಮಲ್ಲಿ ನಿಂತು ಕಾಡ ಕೊಡೋರು ಯಾರಯ್ಯ? ದೈತ್ಯರೇ. ಅವರನ್ನ ನಾಶ ಮಾಡಬೇಕಾದವ ಸ್ವಾಮಿ. ಹೃತ್ಸರಸಿಜ ಭೃಂಗ, ಎಷ್ಟು ಹೇಳಲಿ, ತುಂಬಾ ಕೂತಿದೆ. ಹೃದಯವೇ ಸರಸಿಜ ಅಂದ್ರೆ ಕಮಲ, ಅದರಲ್ಲಿ ದುಂಬಿಯಂತೆ ದೇವರಿರುತ್ತಾನಂತೆ. ಎಷ್ಟು ಚೆನ್ನಾಗಿರುತ್ತೆ ಹೇಳ್ತಾರೆ. ಈ ಕಮಲ ಅಂದರೆ ಅದರೊಳಗೆ ಮಕರಂದ ಇರುತ್ತೆ, ಮಿಕ್ಕ ಹೂಗಳಲ್ಲೂ ಇರುತ್ತೆ. ಆದರೆ ದುಂಬಿಗೆ ಆ ಕಮಲದ ಮಕರಂದ ಅಂದ್ರೆ ಬಹಳ ಇಷ್ಟ. ಎಷ್ಟು ಇಷ್ಟ ಅಂದ್ರೆ ಹೇಳ್ತಾರೆ, ಆ ಕಮಲದ ಮಕರಂದ ಅಂದ್ರೆ ರೆಡಿಮೇಡ್, ನಮಗೆ ಫಾಸ್ಟ್ ಫುಡ್ ತರ ಸಿಗಲ್ಲ. ಮಕರಂದ ಅಂದ್ರೆ ಹೋಗೋದು ಹೀಗೆ ತಗೊಂಡು ಬರೋದಿಲ್ಲ, ತುಂಬಾ ಕಷ್ಟ. ಏನದು? ಆ ನೋಡಿದ್ರ ಹೂವು ಯಾವಾಗ ನೋಡಿದ್ರೆ ಗೊತ್ತಾಗುತ್ತೆ. ಕಮಲದ ಹೂ ತೆಗೆದು ನೋಡಿ, ಎಲ್ಲಾದರೂ ಜೇನುತುಪ್ಪ ತರ ಇರುತ್ತಾ? ಏನಿರಲ್ಲ, ಬರೀ ಪುಡಿ 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 ಒಳಗಿರುತ್ತೆ, ಹಳದಿ ಬಣ್ಣದ್ದು. ಆ ಒಂದೊಂದು ಕಣವನ್ನ ಈ ದುಂಬಿ ಹೋಗಿ ಹೊಡಿಬೇಕು. ಹೊಡೆದರೆ ಅದರೊಳಗೆ ಕೂತಿರುತ್ತೆ ಯಾವುದು? ಮಕರಂದ. ಒಂದೊಂದನ್ನ ಹೊಡಿಯಬೇಕು, ಹೀರಬೇಕು, ಹೊಡಿಬೇಕು, ಹೀರಬೇಕು. ಆ ಒಡೆದು ಹೀರೋ ಕಾಲಕ್ಕೆ ಆ ರಸದ ವಾಸನೆ ಅದಕ್ಕೆ ಎಷ್ಟು ಆನಂದ ಕೊಡುತ್ತೆ ಅಂದ್ರೆ ಮತ್ತ ಆಗಿಬಿಡುತ್ತೆ. ಮತ್ತ ಭೃಂಗ ಅಂತ ಹೇಳುತ್ತಾರೆ. ಆ ದುಂಬಿ ಕಮಲದ ಆ ಒಳಗಿರುವ ಮಕರಂದದ ರಸ ಇನ್ನ ಆಸ್ವಾದನೆ ಮಾಡಲ್ಲದು. ಅದನ್ನು ತೆಗೆದುಕೊಂಡು ಹೋಗಿ ಗೂಡಲ್ಲಿಟ್ಟರೆ ಆ ಗೂಡಲ್ಲಿ ಅದು ವಿಶೇಷವಾಗಿ ಜೇನಾಗಿ ನಂತರ ತಿನ್ನಬೇಕು. ಈಗ ತಗೊಂಡು ಹೋಗೋ ಕಾಲಕ್ಕೆ ಅದರ ವಾಸನೆಗೆ ಆನಂದ ಆಗ್ಬಿಡುತ್ತೆ. ಅದಕ್ಕೆ ಎಷ್ಟು ಆನಂದ ಆಗ್ಬಿಡುತ್ತೆ ಅಂದರೆ ತಾನೆಲ್ಲಿದ್ದೇನೆ ಎಂಬುದು ಮರೆತು ಹೋಗುತ್ತಂತೆ. ಅರ್ಥ ಆಗಿಲ್ಲಲ್ವಾ? ಕಮಲ ಸೂರ್ಯ ಇದ್ದರೆ ಅರಳತ್ತೆ, ಸೂರ್ಯ ಇದ್ದಷ್ಟು ಕಾಲ ಅರಳಿರುತ್ತೆ, ಸೂರ್ಯ ಹೊರಟರೆ ಮುದುಡಿ ಹೋಗುತ್ತೆ. ಈ ದುಂಬಿ ಒಳಗೆ ಕಮರದಲ್ಲಿ ಕೂತು ಹೀರ್ತಾ ಇರುವಂತದ್ದಕ್ಕೆ ಈ ಸೂರ್ಯ ಮುಳುಗುತ್ತಾ ಇರೋದೇ ಎಚ್ಚರ ತಪ್ಪುತ್ತೆ. ಈ ಕಮಲ ಮುದುಡಿ ಹೋಗುತ್ತೆ ಎಂಬ ಎಚ್ಚರವೂ ತಪ್ಪಿರುತ್ತೆ. ಕಮಲವೇ ಮುದುಡಿ ಹೋಗುತ್ತೆ, ಒಳಗೆ ಸಿಕ್ಕಾಕೊಳ್ಳುತ್ತೆ ದುಂಬಿ. ಅದು ಗೊತ್ತಿಲ್ಲ ಏನು ಅಂದ್ರೆ ಅದು ಗೊತ್ತು, ಗೊತ್ತಿದ್ದು ಸಿಕ್ಕಾಕೊಳ್ಳತ್ತಂತೆ. ಯಾಕೆ ಅಂದ್ರೆ ಆ ಕಮಲದ ಒಳಗಿನ ರಸದ ವಾಸನೆ ಅಂತಹದ್ದು, ಅದನ್ನ ಪ್ರಾಣ ಹೋದರೆ ಹೋಯ್ತು ಅಲ್ಲೇ ಕೊಡ್ತೇನೆ ಅಂತ ಈ ತರ ಇರ್ತಾರಂತ ದೇವರು. ಯಾರು? ಹೃತ್ ಸರಸಿದ ಭೃಂಗ. ಯಾರ ಹೃದಯ ಕಮಲದಲ್ಲಿರ್ತಾನೆ ಅಂದ್ರೆ ಈ ದೇವರು ಬಹಳ ದೊಡ್ಡ ದುಂಬಿ, ಒಳ್ಳೆ ಇಂಟೆಲಿಜೆಂಟ್ ಆತ. ಏನ್ ಮಾಡ್ತಾನೆ ಅಂದ್ರೆ ಮಧ್ವರಾಯರ ಹೃದಯ ಕಮಲದಲ್ಲೇ ಇರ್ತಾನಂತೆ. ಯಾಕಪ್ಪ ಅಂದ್ರೆ ಹೇಳುತ್ತಾರೆ, ನಮ್ಮ ಹೃದಯ ಕಮಲ ಯಾವಾಗೂ ಮುದುಡಿ ಕೆಳಗೆ ಇರುತ್ತೆ, ಮಧ್ವರಾಯರ ಹೃದಯ ಕಮಲ ಸದಾ ಮೇಲಕ್ಕೆ ಅರಳೇ ಇರುತ್ತೆ, ಅದು ಮುದುಡಿ ಹೋಗುವ ಪ್ರಸಂಗವೇ ಇಲ್ಲ. ಯಾಕೆ ಅಂದ್ರೆ ದುಂಬಿಯೇ ಸೂರ್ಯ, ಸೂರ್ಯನೇ ದುಂಬಿ, ಆ ದುಂಬಿಯೇ ದೇವ, ಅವನಿದ್ರೆ ಸಾಕು ಯಾವಾಗ ಅರಳೇ ಇರುತ್ತೆ, ಅಲ್ಲೇ ಕೂತಿರ್ತಾನಂತೆ. ಒಟ್ಟಾರೆ ಮಧ್ವರಾಯರ ಹೃದಯ ಕಮಲದಲ್ಲಿ ಸಿಕ್ಕಾಕೊಂಡಿದ್ದೀಯಾ ಅಂತ ಬೈತಾ ಇದ್ದಾರೆ. ಅಂದ್ರೆ ಹೊರಗೆ ಬರಲ್ಲ ನೀನು ಅಂತ ಸ್ವಾಮಿ ಎಲ್ಲಿದ್ದಾನೆ? ಅವಾಗ ನಮಗೂ ಅನ್ಸುತ್ತೆ ನಮ್ಮ ಹೃದಯ ಕಮಲದಲ್ಲೂ ಇದ್ರೆ ಚೆನ್ನಾಗಿರುತ್ತಲ್ಲ ಅಂದ್ರೆ, ಇವಾಗಲ್ಲ ಅನಾದಿಯಿಂದ ಜೀವರ ಹೃದಯ ಕಮಲದಲ್ಲಿ ಸಿಕ್ಕಾಕೊಂಡ ದುಂಬಿ ಇವ ಅಂದ್ರೆ ಬಿಂಬಮೂರ್ತಿ ಅಂತ ಎಚ್ಚರ ಕೊಡುತ್ತಾ ಇದ್ದಾರೆ. ನಮ್ಮ ಹೃದಯ ಕಮಲದಲ್ಲಿ ನಾವು ಬಿಡಬೇಕಂದ್ರೂ ತಾನು ಬಿಡದೆ ಸದಾ ನಮ್ಮ ಹೃದಯದಲ್ಲಿ ನಿಂತಿದ್ದಾನಲ್ಲ ಅಂತ ದುಂಬಿ ಎದುರಿಗಿದೆ. ಯಾರು? ರಂಗನಾಥ. ರಂಗನಾಥ ಅಂದ್ರೆ ಯಾರೂ ಅಲ್ಲ, ಅನಾದಿ ಕಾಲದಿಂದ ನಮಗಾಗಿ ಮೀಸಲಾಗಿ ಒಂದು ರೂಪ ತಗೊಂಡು ಸದಾ ಹೊಳೆಯುವಂತ ರೂಪ ಅದು ನೋಡಿ ಹೇಳುತ್ತಾ ಇದ್ದಾರೆ ವಿಜಯದಾಸರು. ಹೃತ್ ಸರಸಿಜ ಭೃಂಗ ಅದಕ್ಕೆ ಹೇಳ್ತಾರೆ ಅಲ್ಲ, ನಮ್ಮ ಹೃದಯ ಕಮಲದಲ್ಲಿ ಇರ್ತಾನಲ್ಲ ಇವನು ಹೇಗಿರ್ತಾನೆ ಅಂದ್ರೆ ಭಾನು ತೇಜ ಸೂರ್ಯಪ್ರಕಾಶ. ಈ ಸೂರ್ಯ ಮುಳುಗ್ತಾನೆ, ಈ ಸೂರ್ಯ ಮುಳುಗೋದೇ ಇಲ್ಲ, ಸದಾ ಇರ್ತಾನೆ. ಜೀವನ ಸ್ವರೂಪ ದೇಹದ ಹೃದಯ ಕಮಲದಲ್ಲಿ ಸದಾ ನಿಂತ ಬಿಂಬಮೂರ್ತಿಯೇ ಗಂಗಾ ಜನಕ. ಹೇಳ್ತಾರೆ ಸ್ವಾಮಿ, ಬ್ರಹ್ಮಾಂಡ ಕರ್ಪರ ಸೀಳಿ ನಿನ್ನ ಪಾದಕ್ಕೆ ತಾಕಿದ ಗಂಗಾ ಇಡೀ ಜಗತ್ತನ್ನು ಪವಿತ್ರ ಮಾಡತ್ತಯ್ಯ. ಮತ್ತೆ ಅಲ್ಲಿ ಪ್ರಶ್ನೆ ಮಾಡುತ್ತಾರೆ ದೇವರನ್ನ, ಗಂಗಾ ನಿನ್ನ ಕಾಲಿಂದ ಹುಟ್ಟಿದ್ಲಲ್ಲ, ಹುಟ್ಟಿದ ಮೇಲೆ ಹೊರಕ್ಕೆ ಬಂದ್ಬಿಟ್ಲ, ನೀವೆಲ್ಲ ಮದುವೆ ಆಗಿದ್ದೀರಾ, ತವರ ಮನೇಲಿ ಇದ್ದೀರಾ? ಇಲ್ಲಲ್ಲ, ಹುಟ್ಟಿದ ಜಾಗ ಬಿಟ್ಟು ಬಂದಿದ್ದೀರಾ. ಹೌದ್ ತಾನೆ? ಆದರೆ ಗಂಗಾದೇವಿ ತವರ ಮನೆಯಲ್ಲೇ ಇದ್ದಾಳಂತ. ಹೇಗ್ರಿ ಅಂದ್ರೆ ದೇವರ ಪಾದವನ್ನ ಪಾದದಿಂದ ಹುಟ್ಟಿ ಬಂದ ಆಕೆ ಒಂದು ಕಡೆ ದೇವರ ಪಾದವನ್ನ ಹಿಡದೇ ಇದ್ದಾಳಂತೆ, ಇನ್ನೊಂದು ಕಡೆ ಗಂಡನ ಮನೆಯೂ ಸೇರಿದ್ದಾಳಂತೆ. ಗಂಗೆ ಹುಟ್ಟೋದೇ ದೇವರ ಪಾದದಿಂದ, ಸೇರೋದೇ ಸಮುದ್ರಕ್ಕೆ. ಹೌದ್ ತಾನೆ? ಹಾಗಾದರೆ ದೇವರ ಪಾದ ಬಿಟ್ಟು ಬಂದು ಸೇರಿದ್ಲ ಅಂದ್ರೆ ದೇವರ ಪಾದಕ್ಕೆ ಸದಾ ಅಂಟಿಕೊಂಡೇ ಇರ್ತಾಳೆ ಅಂದ್ರು. ಅದು ಹೇಗೆ ಸಾಧ್ಯ ಅಂದ್ರೆ ಇಷ್ಟೇ ಏನೂ ಇಲ್ಲ, ಆ ಬ್ರಹ್ಮಾಂಡ ಕರ್ಪರ ಸೀಳಿದ ದೇವರ ಪಾದ ಹಾಗೇ ಇದೆ, ನಮಗೆ ಕಾಣಿಸ್ತಾ ಇಲ್ಲ, ಹಾಗೇ ಇದೆ. ಆ ಪಾದಕ್ಕೆ ಅಭಿಷೇಕ ಮಾಡುವ ಬ್ರಹ್ಮದೇವರ ಕಮಂಡಲ ಬ್ರಹ್ಮದೇವರು ಹಾಗೇ ಅಭಿಷೇಕ ಮಾಡ್ತಾನೆ ಇದ್ದಾರೆ, ಸದಾ ದೇವರ ಸ್ಪರ್ಶ ಮಾಡಿದ ಜಲ ಬರ್ತಾನೇ ಇದೆ. ಅದಕ್ಕೆ ಗಂಗೆಗೆ ಅಷ್ಟು ಗತ್ತು. ಹೇಳ್ತಾರೆ ಗಂಗಾ ನದಿ ಅಂದ್ರೆ ಏನಪ್ಪ, ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ದೇವರ ಪಾದ ಸ್ಪರ್ಶ ಮಾಡಿದ ತುಳಸಿ ಈಗಲೂ ಯಾವ ಜಲದಲ್ಲಿ ಜ್ಞಾನಿಗಳಿಗೆ ಕಾಣುತ್ತೋ ಅದು ಗಂಗಾ ಅಂದ್ರು. ನಾವು ಬಹಳ ಇಂಟೆಲಿಜೆಂಟ್ಸ್ ಅಲ್ಲ, ಬ್ರಹ್ಮದೇವರು ತೊಳೆದದ್ದು ಯಾವಾಗ ಅವಾಗ ಬಿದ್ದ ತುಳಸಿ ಇನ್ನೂ ಇರುತ್ತ ಅದರಲ್ಲಿ ಅಂದ್ರೆ ಬ್ರಹ್ಮದೇವರು ಈಗಲೂ ತೊಳಿತಾನೇ ಇದ್ದಾರಯ್ಯ, ತುಳಸಿ ಬರ್ತಾನೇ ಇದೆ, ನಾನ್ ಸ್ಟಾಪ್ ಆಗಿ ಬರ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಗಂಗಾ ಜನಕ ಅದಕ್ಕೆ ಹೇಳಿದ್ರು ಮಗಳ ಮೇಲೆ ಬಹಳ ಪ್ರೀತಿ ಅಂತ ದೇವರಿಗೆ, ಮಗಳಂದ್ರೆ ಬಹಳ ಪ್ರೀತಿ, ಅದಕ್ಕೆ ಎಲ್ಲಿ ಬಿಟ್ಟು ಹೋಗ್ತಾಳೋ ಅಂತ ಹೇಳಿ ತನ್ನ ಕಾಲ ಹತ್ರೇ ಇಟ್ಕೊಂಡ್ಬಿಟ್ಟಂತೆ. ಆಕೆ ಎಲ್ಲಿದ್ರೆ ನೋಡಿ, ಗಂಗಾ ಎಲ್ಲಿದ್ರೆ ಅಲ್ಲೆಲ್ಲ ದೇವರ ಮೂರ್ತಿಗಳು ನಿಂತಾ ಬಂದಿದೆ. ಕಾವೇರಿ ಯಾರು ಗೊತ್ತಾ? ಗಂಗೆಯ ಇನ್ನೊಂದು ರೂಪ, ಗಂಗೆಯ ಇನ್ನೊಂದು ರೂಪ ಕಾವೇರಿ. ಅದಕ್ಕೆ ಕಾವೇರಿ ನೋಡಿದ್ಲು ರಂಗನಾಥನನ್ನ, ಈತ ಬಂದ ನಿಂತ ಮತ್ತೆಲ್ಲಿ ಹೋಗ್ತಾನೋ ಅಂತ ಎರಡೂ ರೂಪದಿಂದ ಉಭಯ ಕಾವೇರಿ ದೇವರನ್ನ ಅಪ್ಪಿಕೊಂಡು ಕೂಡಿಸಿದ್ದಾಳೆ. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ಸರಿ, ಅವರಿಗೆಲ್ಲ ಬಂತು, ನಮಗೇನ್ ಬಂತು? ಇಷ್ಟು ವಾಯಿ ಒದರ್ಕೊಂಡ್ರೆ ಅದಕ್ಕೆ ಹೇಳ್ತಾರೆ, ನೀನು ನನ್ನನ್ನ ಬಿಡದೇ ಇರು ಹರಿಯೇ. ಗಂಗೆಯನ್ನ ನೀನು ಹೇಗೆ ಬಿಡಲಿಲ್ಲವೋ ನನ್ನ ನಾಲಿಗೆಯಲ್ಲಿ ನೀನು ಸದಾ ನಿಲ್ಲು. ನನ್ನ ನಾಲಿಗೆಯಲ್ಲಿ ನೀನು ನಿಂತರೆ ನನ್ನ ನಾಲಿಗೆ ಗಂಗಾ ಸ್ಥಾನ ಆಗುತ್ತೆ. ನಮ್ಮ ಬಾಯಿಯಿಂದ ಬಂದ ಪ್ರತಿಯೊಂದು ಶಬ್ದ ಗಂಗಾ ತೀರ್ಥ ಆಗುತ್ತೆ. ಅದರಿಂದ ಗಂಗಾಜನಕ ಅಂತ ಹೇಳಿದ್ರು. ಹೌದಾ ಅಂತೀರಾ? ಪ್ರಶ್ನೆ ಬಂತ, ಉತ್ತರ ಕೊಡ್ತಾರೆ. ನಮ್ಮ ಪಾದರಾದರೆ ಉತ್ತರ ಕೊಡ್ತಾರೆ. ಅವರು ಹೋಗಿದ್ದೆಲ್ಲಿಗೆ ಅಂದರೆ ಬೇಲೂರಿನ ವೈಕುಂಠದಾಸರ ಮನೆಗೆ ಹೋಗ್ತಾರೆ. ನೋಡಿ, ಅವರೆಲ್ಲಿಗೂ ಬರಲಿಲ್ಲ, ಇವರೇ ಹೋದರು. ವಾದರಾದರೆ ಹೋದರು. ಅವರ ತೊಡೆಯ ಮೇಲೆ ಭಗವಂತ ಆಡುತ್ತಾ ಇದ್ರೆ ಅವರು ಚಿಕ್ಕ ಕೂಸು ಅಂತ ತಿಳ್ಕೊಂಡಿದ್ರು. ದೇವರೇ ಅಂತ ಅವರಿಗೆ ಗೊತ್ತಿಲ್ಲ. ನಿತ್ಯ ಅವರು ಧ್ಯಾನದಲ್ಲಿ ಕೂತಿರುವಾಗ ದೇವರು ಬಂದು ಅವರ ತೊಡೆಯ ಮೇಲೆ ಆಡಿ ಹೋಗ್ತಾ ಆಗಿದ್ದ. ಒಂದು ದಿವಸ ವಾದಿರಾಜರು ಬಂದರು, ಅವರನ್ನು ನೋಡಿದ ಕೋಳಿ ಈ ಕೂಸು ಓಡ್ಲಿಕ್ಕೆ ಶುರು ಮಾಡಿತ್ತು. ಈ ಕೂಸು ಇರ್ಲಿಕ್ಕಿಲ್ಲ, ಹಿಡ್ಕೊಂಡ್ರು. ಹಿಡ್ಕೊಂಡಾಗ ದಾಸರಂದ್ರು, ದೊಡ್ಡವರು ಬಂದಿದ್ದೀರಾ, ಇದು ಯಾವುದೋ ಕೂಸು, ನಿತ್ಯ ಬಂದು ತೊಡೆ ಮೇಲೆ ಆಡುತ್ತೆ ಹೋಗುತ್ತೆ. ಅವಾಗ ವಾದಿರಾಜರು ಹೇಳಿದ್ರು, ಯಾವ ಕೂಸು ಗೊತ್ತೋ? ಅವರೇ ಹೇಳುತ್ತಾರೆ. ಯಾರು? ವೈಕುಂಠದಾಸರೇ. ವಿಜಯದಾಸರ ಶಿಷ್ಯರಾಗಿ ವೇಣುಗೋಪಾಲ ದಾಸರಾಗಿ ಬಂದು ವಾದಿರಾಜನ ಮುಂಭಾಗದಲ್ಲಿ ನಿಂತು ಹೇಳುತ್ತಾರೆ, ಶಂಖ ಚಕ್ರಾಂಕಿತನು ಇವನೆಂದು ನನಗೆ ಪ್ರಾಗ್ಜನ್ಮದಲ್ಲಿ ಹೇಳಿದೆ. ಹಿಂದಿನ ಜನ್ಮದಲ್ಲಿ ಶಂಖ ಚಕ್ರಾಂಕಿತ ಅಂತ ತೋರಿದ್ದೀರಿ ಎಂದ್ರು. ಆ ದೇವರು ತೊಡೆಯ ಮೇಲೆ ಆಡಿದ ವೈಕುಂಠದಾಸರ ಹತ್ರ ವಾದಿರಾಜರು ಬಂದು ಮಾತಾಡುತ್ತಾ ಇರುವಾಗ ವೈಕುಂಠದಾಸರಿಗೆ ವಯಸ್ಸಾಗಿತ್ತು. ವಯಸ್ಸಾಗಿ ಮಾತಾಡುವಾಗ ಅವರ ಬಾಯಿಯಿಂದ ಎಂಜಲು ಸಿಡಿದು ವಾದಿರಾದರ ಮೇಲೆ ಬೀಳ್ತಾ ಇತ್ತು. ಎಂಜಲು ಹಾಗೆ ಕೂತಿದ್ರು ವಾದಿರಾದರು. ಇವರು ಹಾಗೆ ಮಾತಾಡ್ತಾ ಇದ್ರು. ಮಧ್ಯದಲ್ಲಿ ಇರ್ತಾರಲ್ಲ ಅವರು ಬಂದು, ಹೇ ಸಿಬ್ಬಂದಿ ವರ್ಗ, ಮಠದವರು, ಸ್ವಾಮಿ ನಿಮ್ಗೆ ಎಂಜಲು ಬೀಳ್ತಾ ಇದೆ ಸ್ವಾಮಿಗಳ ಮೇಲೆ. ಆಚಾ ದಾಸರೇ, ಸ್ವಲ್ಪ ಮುಖಕ್ಕೆ ಹಿಡಿದು ಮಾತಾಡಿ. ನಾವು ಹೀಗೆ ಹಿಡಿದು ಮಾತಾಡ್ತೀವಿ. ಅಯ್ಯೋ ಹೌದಲ್ಲ ಅಂದು ಕುಂಬುವ ಕಾಲಕ್ಕೆ ವಾದಿರಾದರು ಹೇಳುತ್ತಾರೆ, ಏ ಸುಮ್ಮನೆ ಇರಿ ಅಂತ ಹೇಳುತ್ತಾರೆ. ಎಂಜಲನಬಹುದೇ ವೈಕುಂಠ ದಾಸೋತ್ತಮನ ವದನದಿಂದ ಗಂಗೆಯೇ ಹರಿದು ಬರ್ತಾ ಇದ್ದಾಳೆ, ಅದು ಎಂಜಲನಬಹುದೇ? ಮನುಜರೇ ನೀವು, ನಿಮಗೆ ಆ ವೈಕುಂಠದಾಸರ ಬಾಯಿಂದ ಆ ನೀರಿನಲ್ಲಿ ಗಂಗಾದೇವಿ ಬರ್ತಾ ಇರೋದು ಗೊತ್ತಾಗ್ತಾ ಇಲ್ಲ, ತಡ್ರು ಅಂತ ಆತರ ಆ ಯಾಕೆ ಹೇಳಿದೆ ಭಗವಂತನನ್ನ ಗಂಗಾಜನಕ ಅಂತ ಚಿಂತನೆ ಮಾಡಿದರೆ ಭಗವಂತ ನಮ್ಮ ಹೃದಯದಲ್ಲಿ ನಿಲ್ಲತಾನೆ, ಹೃದಯದಲ್ಲಿ ನಿಂತು ಇದ್ದಾನೆ. ಅವನ ಎಚ್ಚರ ಬಂದ್ರೆ ಸಾಕು ನಮಗೆ, ಗಂಗಾದೇವಿ ಉಕ್ಕಿ ಹರಿತಾಳೆ, ನಾಲಿಗೆಯ ಮೂಲಕ ಹರಿದು ಬರ್ತಾಳೆ, ಜಗತ್ತನ್ನೇ ಪವಿತ್ರ ಮಾಡುತ್ತಾಳೆ. ಇಷ್ಟನುಸಂಧಾನ ಕೂತಿದೆ. ಇದು ಇಲ್ಲದೆ ಬರೇ ಶಬ್ದ ಉಚ್ಚಾರ ಮಾಡಿದರೆ ಏನು ಫಲ? ಗಂಗಾ ಜನಕ ಜಂಗಮ ಸ್ಥಾವರ ಜಂಗುಳಿ ಪರಿಪಾಲ, ಎಲ್ಲ ಸ್ಥಾವರ ಜಂಗಮ ಜಂಗುಳಿ ಅಂದರೆ 14 ಲೋಕವನ್ನ ಪರಿಪಾಲನೆ ಮಾಡತಕ್ಕಂಥ ರಂಗ ಮಂದಿರ ವಾಸ ರಂಗ ರಂಗೇಶ ರಂಗ ಮೂರುತಿ ನೀಲಾಂಗ ಹೇಗಿರ್ತಾನೆ ಈತ ಅಂದ್ರೆ ಇಂದ್ರ ನೀಲವರ್ಣ, ಅಷ್ಟು ಚೆನ್ನಾಗಿದ್ದಾನೆ. ದೇವರು ಹೇಗಿರ್ತಾರೋ ಲಕ್ಷ್ಮೀದೇವಿ ಕೂಡ ದೇವರ ಪಕ್ಕದಲ್ಲಿ ಹಾಗೆ ಇರ್ತಾಳಂತೆ. ಹೇಗಿರ್ತಾಳೆ? ನೀಲ ಮಾಣಿಕ್ಯ ವಿಗ್ರಹ, ನೀಲ ಮಾಣಿಕ್ಯದ ಮೂರ್ತಿ ಹೇಗಿರುತ್ತೆ ಹಾಗಿರುತ್ತೆ. ಅದು ಹೇಳ್ತಾ ಇದ್ದಾರೆ, ರಂಗಮೂರುತಿ ನೀಲಾಂಗ ವಿಜಯ ವಿಠಲ. ಇವನೆಂಥವ ಡಿಂಗರಗೊಳಿದ ತಿರುವೆಂಗಳೇಶ. ಶ್ರೀನಿವಾಸನೇ ಇಲ್ಲಿ ಬಂದು ನಿಂತಿದ್ದಾನೆ. ಡಿಂಗರಿಗೆ ಅಂದರೆ ಭಕ್ತರಿಗೆ ಒಲದಂತ ರಂಗ ಇಲ್ಲಿ ಬಂದು ನಿಂತಿದ್ದಾನೆ ಅಂತ ಹೇಳಿದ್ದಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ಸಂಜೆ 5 ಗಂಟೆಗೆ ಸೇರೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣ.